ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ರೇಡಿಯೋ ಗಿರ್ಮಿಟ್. ಆತ್ಮೀಯ ಕೇಳುಗರಿಗೆಲ್ಲ ಉಮಾ ಭಾತ್ಕಂಡೆಯ ನಮಸ್ಕಾರಗಳು. ಇವತ್ತಿನ ಗತ ವೈಭವ ಸಂಚಿಕೆಯ ಕಾರ್ಯಕ್ರಮದಲ್ಲಿ ಘೋರ್ ಮೊಹಮ್ಮದ್ ಇವನ ಭಾರತದ ಮೇಲಿನ ದಂಡಯಾತ್ರೆಗಳನ್ನು ಕುರಿತು ನಾವು ಆಲಿಸೋಣ. ಕಳೆದ ಸಂಚಿಕೆಯಲ್ಲಿ ಮೊಹಮ್ಮದ್ ಘೋರ್ ಭಾರತದ ಮೇಲೆ ದಾಳಿ ಮಾಡಿದಂತಹ ಕೆಲವು ಪ್ರದೇಶಗಳನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಮುಲ್ತಾನ್ ಮತ್ತೆ ಸಿಂಧ್ ಮೇಲಿನ ದಾಳಿ, ಅನಿಲವಾಡದ ಮೇಲಿನ ದಾಳಿ, ಹಾಗೆ ಪಂಜಾಬ್, ಆನಂತರ ಪೃಥ್ವಿರಾಜ್ ಚೌಹಾನ್ ಮತ್ತು ಮೊಹಮ್ಮದ್ ಘೋರಿಯ ನಡುವಿನ ಯುದ್ಧ, ಅದೇ ಮೊದಲನೇ ತರೈನ್ ಯುದ್ಧ, ಹಾಗೆ ಎರಡನೇ ತರೈನ್ ಯುದ್ಧ 1192 ನಡೆದಂಥದ್ದು. ಇವಿಷ್ಟು ವಿಷಯಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ಆಲಿಸಿದ್ವಿ. ಇವತ್ತಿನ ಗತವೈಭವ ಸಂಚಿಕೆಯಲ್ಲಿ ಉಳಿದ ಪ್ರದೇಶಗಳ ಮೇಲಿನ ಘೋರಿ ಮೊಹಮ್ಮದ್ನ ದಾಳಿಯ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳೋಣ. ಆರಂಭದಲ್ಲಿ ಕನೋಜ್ ಮೇಲೆ ಘೋರಿ ಮೊಹಮ್ಮದ್ನ ದಾಳಿ, ಇದನ್ನು ಕುರಿತು ಒಂದಿಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಕ್ರಿಸ್ತಶಕ 1194 ಘೋರಿ ಮೊಹಮ್ಮದ್ ಪುನಃ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಈ ಬಾರಿ ಅವನ ಗುರಿ ಏನಾಗಿತ್ತು ಅಂದರೆ ಕನೋಜ್. ಕನೋಜನ್ನ ವಶಪಡಿಸ್ಕೊಳ್ಬೇಕು ಅಂತ. ಕನೋಜಿನ ಗಹಡವಾಲ ಸಂತತಿಯ ಜಯಚಂದ್ರನು ಚೌಹಾನ್ ದೊರೆ ಪೃಥ್ವಿರಾಜನ್ ಜೊತೆ ವೈರತ್ವ ಹೊಂದಿದ್ರಿಂದ ಎರಡನೇ ತರೈನ್ ಕದನದಲ್ಲಿ ಭಾಗವಹಿಸಲಿಲ್ಲ. ಕನೋಜಿನ ಜಯಚಾಂದ್ ಅಥವಾ ಜಯಚಂದ್ರ ಏನ್ ಮಾಡ್ತಾನಂದ್ರೆ ಆ ಕಾಲದ ಭಾರತೀಯ ಅರಸರನ್ನೆಲ್ಲ ಬಹು ಪ್ರಖ್ಯಾತ ಜಯಚಂದ್ರನು ಆ ಕಾಲದ ಭಾರತೀಯ ಅರಸರಲ್ಲೆಲ್ಲ ತುಂಬಾ ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದ ಅಂತ ಹಲವಾರು ಮುಸ್ಲಿಂ ಲೇಖಕರು ಉಲ್ಲೇಖಿಸಿದ್ದಾರೆ. ಪೃಥ್ವಿರಾಜ್ ಮತ್ತೆ ಜಯಚಂದ್ರನ ನಡುವಿನ ವೈರತ್ವಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಕವನಗಳು ಮತ್ತೆ ವೃತ್ತಾಂತಗಳು ಕೂಡ ಸಿಗುತ್ತೆ. ಅವುಗಳ ಪ್ರಕಾರ ಪೃಥ್ವಿರಾಜನ ಖ್ಯಾತಿಯಿಂದ ಜಯಚಂದ್ರನು ಅಸೂಯೆಗೊಳಗಾಗಿದ್ದ ಅಂತ ತಿಳಿದು ಬರುತ್ತೆ. ಜಯಚಂದ್ರನ ಸೌಂದರ್ಯವತಿಯಾದ ಮಗಳನ್ನ ಚೌಹಾನ್ ವೀರ ಪೃಥ್ವಿರಾಜನು ಅಪಹರಿಸಿಕೊಂಡು ಹೋಗಲಾಗಿ ಅವನ ಅಸೂಯೆಯು ದ್ವೇಷವಾಗಿ ಮಾರ್ಪಡುತ್ತೆ. ಹೀಗಾಗಿ ಎರಡನೆಯ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜನಿಗೆ ಉಂಟಾದ ಸೋಲಿನಿಂದ ಜಯಚಂದ್ರನು ಸಂತೋಷ ಭರಿತನೇ ಆಗಿರ್ತಾನೆ. ಆದರೆ ಮೊಹಮ್ಮದನು 1194 ಜಯಚಂದ್ರನ ಮೇಲೆ ದಂಡೆತ್ತಿ ಬಂದಾಗ ಒಬ್ಬಂಟಿಯಾಗಿ ವೈರಿಯ ವಿರುದ್ಧ ಹೋರಾಡಬೇಕಾಗುತ್ತೆ. ಮೊಹಮ್ಮದ್ ಮತ್ತೆ ಜಯಚಂದ್ರರ ನಡುವಿನ ಯುದ್ಧವು ಯಮುನಾ ನದಿಯ ದಂಡೆಯ ಮೇಲೆ ಚಾಂದ್ವಾರ್ ಅಂತಕ್ಕಂಥ ಸ್ಥಳದಲ್ಲಿ ನಡೆದು ಆನೆಯ ಮೇಲೆ ಕುಳಿತಿದ್ದಂತಹ ಜಯಚಂದ್ರನ ಕಣ್ಣಿಗೆ ಬಾಣವೊಂದು ನಾಟಿ ಆನೆಯಿಂದ ಕೆಳಗೆ ಬಿದ್ದು ಆತ ಸತ್ತೋಗ್ತಾನೆ. ಇದರಿಂದ ಧೈರ್ಯಗುಂದಿದ ರಜಪೂತರು ರಣರಂಗದಿಂದ ಓಡಿ ಹೋಗ್ಬಿಡ್ತಾರೆ. ಚಾಂದ್ವಾರ್ ಯುದ್ಧದಲ್ಲಿನ ಜಯದ ನಂತರ ಮೊಹಮ್ಮದ್ ಘೋರನು ಜಯಚಂದ್ರನು ತನ್ನೆಲ್ಲ ಸಂಪತ್ತನ್ನು ಕೊಟ್ಟಿದ್ದನ್ನ ಅಸ್ನಿ ಕೋಟೆಯ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡಿರ್ತಾನೆ. ಆ ನಂತರ ಮೊಹಮ್ಮದನು ಬನಾರಸ್ನ ಮೇಲೆ ದಾಳಿ ಮಾಡಿ 1000 ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡ್ತಾನೆ. ಈ ದಂಡಯಾತ್ರೆಯ ಕೊನೆಗೆ ಮೊಹಮ್ಮದನು 14,000 ಒಂಟೆಗಳ ಮೇಲೆ ಲೂಟಿ ಮಾಡಿದ ಸಂಪತ್ತನ್ನು ಹೇರ್ಕೊಂಡು ಘಜ್ನಿಗೆ ಹಿಂತಿರುಗ್ತಾನೆ. ಪ್ರೊಫೆಸರ್ ಎಸ್ ಆರ್ ಶರ್ಮಾರವರು ಜಯಚಂದ್ರನು ಚಾಂದ್ವಾರ್ನಲ್ಲಿ ಸೋಲುವ ಮೂಲಕ ಮೊಹಮ್ಮದ್ನನ್ನು ಹಿಂದೂಸ್ತಾನದ ರಾಜಕೀಯ ಮತ್ತು ಧಾರ್ಮಿಕ ರಾಜಧಾನಿಗಳಾದ ಕನೋಜ್ ಮತ್ತು ಬನಾರಸ್ಗಳ ನಾಯಕನನ್ನಾಗಿ ಮಾಡ್ದ ಅಂತಕ್ಕಂಥ ಒಂದು ಮಾತನ್ನ ಚಾಂದ್ವಾರ್ ಪ್ರೊಫೆಸರ್ ಎಸ್ ಆರ್ ಶರ್ಮಾ ಅವರು ತಿಳಿಸ್ತಾರೆ. ಚಾಂದ್ವಾರ್ ಯುದ್ಧದ ಪರಿಣಾಮದ ಬಗ್ಗೆ ಅವರು ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ಪಟ್ಟಿದ್ದಾರೆ. ಇನ್ನು ಘೋರಿ ಮೊಹಮ್ಮದ್ನ ಬುಂದೇಲ್ ಖಂಡದ ಮೇಲಿನ ಆಕ್ರಮಣ. ಈತ ಭಾರತದ ಪ್ರದೇಶಗಳ ಮೇಲ್ವಿಚಾರಕನಾದ ಐಬಕ್ಕನು 1203 ಬುಂದೇಲ್ ಖಂಡದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಬುಂದೇಲ್ ಖಂಡದಲ್ಲಿ ಆಗ ಚಂದೇಲ ರಾಜ ಪರಮರ್ದಿ ದೇವನು ಆಳ್ವಿಕೆ ನಡೆಸ್ತಾ ಇರ್ತಾನೆ. ಆಗಿನ ಕಾಲದ ಮಧ್ಯ ಭಾರತದಲ್ಲಿ ಈತನೊಬ್ಬನೇ ಸ್ವತಂತ್ರ ರಾಜನಾಗಿದ್ದುದು ಹಾಗೂ ಅವನ ಕಾಲಿಂಜರ್ ಕೋಟೆಯು ಬಹಳ ಬಲಶಾಲಿಯಾಗಿರುತ್ತೆ. ಐಬಕ್ಕನು ಕಾಲಿಂಜರ್ ಮೇಲೆ ದಾಳಿ ನಡೆಸಿದಾಗ ಪರಮರ್ದಿ ದೇವನು ನಿಧನನಾಗ್ತಾನೆ. ಆದರೆ ಚಂದೇಲರು ತಮ್ಮ ಮಂತ್ರಿ ಅಜಯ ದೇವನ ನೇತೃತ್ವದಲ್ಲಿ ಹೋರಾಡ್ತಾರೆ. ಆದರೂ ಐಬಕ್ಕನು ಕಾಲಿಂಜರ್ ಕೋಟೆಯನ್ನ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾನೆ. ನಂತರ ಮಹೋಬ್ ಮತ್ತು ಖಜುರಾಹುಗಳನ್ನ ವಶಪಡಿಸಿಕೊಳ್ತಾನೆ. ಇನ್ನು ಬಿಹಾರದ ಮೇಲೆ ಆಕ್ರಮಣ. ಬಿಹಾರ ಮತ್ತು ಬಂಗಾಳಗಳನ್ನ ಜಯಿಸಲಿಕ್ಕೆ ಮಹಮ್ಮದ್ ಘೋರಿ ಅಥವಾ ಐಬಕ್ಕನು ಪ್ರಯತ್ನನೇ ಮಾಡಲಿಲ್ಲ. ಮಹಮ್ಮದ್ ಭಾರತದಲ್ಲಿ ಗಳಿಸಿರ್ತಕ್ಕಂಥ ಪ್ರಾಂತ್ಯಗಳನ್ನ ಒಗ್ಗೂಡಿಸುವಲ್ಲಿ ಮಾತ್ರ ಐಬಕ್ಕನು ಆಸಕ್ತಿಯನ್ನು ಹೊಂದಿರ್ತಾನೆ. ಹೀಗೆ ಐಬಕ್ಕನು ಉತ್ತರದಲ್ಲಿ ಪ್ರಾಂತ್ಯಗಳ ಕ್ರೋಢೀಕರಣದಲ್ಲಿ ತೊಡಗಿದ್ದಾಗ ಅವನ ನೋಬಲ್ರಲ್ಲಿ ಒಬ್ಬನಾಗಿರ್ತಕ್ಕಂಥ ಇಖ್ತಿಯಾರ್ ಉದ್ದೀನ್ ಮೊಹಮ್ಮದ್ ಬಖ್ತಿಯಾರ್ ಖಿಲ್ಜಿಯು ಪೂರ್ವದಲ್ಲೂ ಟರ್ಕಿ ಸಾಮ್ರಾಜ್ಯವನ್ನು ವಿಸ್ತರಿಸಲು ಆಸಕ್ತಿಯನ್ನು ತೋರ್ತಾನೆ. ಇವನು ಕೆಲವು ಹಳ್ಳಿಗಳನ್ನೊಳಗೊಂಡ ಜಹಗೀರುಗಳನ್ನು ಹೊಂದಿದ್ದು ಆ ಮೂಲಕ ಚಿಕ್ಕ ಪಡೆಯೊಂದನ್ನು ಕಟ್ಕೊಂಡು ಬಿಹಾರದ ಗಡಿ ಪ್ರಾಂತ್ಯಗಳ ಮೇಲೆ ಆಕ್ರಮಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಆಕ್ರಮಣಗಳನ್ನು ಯಾರೂ ವಿರೋಧಿಸದೆ ಇದ್ದುದನ್ನು ಕಂಡು ತನ್ನ ಸೈನಿಕ ಪಡೆಯನ್ನ ಹೆಚ್ಚಿಸಿಕೊಂಡು 1202-1203 ಇವನು ಒದಂಟಪುರಿಯ ಮೇಲೆ ದಾಳಿ ಮಾಡಿ ಬೌದ್ಧ ಸ್ತೂಪಗಳನ್ನು ಲೂಟಿ ಮಾಡಿ ನಾಶ ಮಾಡ್ತಾನೆ. ಆನಂತರ ನಳಂದ ಮತ್ತು ವಿಕ್ರಮಶಿಲಾ ವಿಶ್ವವಿದ್ಯಾಲಯಗಳನ್ನು ನಾಶ ಮಾಡ್ತಾನೆ. ಹೀಗೆ ಹಂತ ಹಂತವಾಗಿ ಬಿಹಾರವನ್ನು ವಶಪಡಿಸಿಕೊಳ್ತಾನೆ. ಇನ್ನು ಬಂಗಾಳದ ಮೇಲೆ ದಾಳಿ. ಬಿಹಾರದ ಮೇಲೆ ಆಕ್ರಮಣ ಮಾಡಿದ್ನಲ್ಲ, ಅದೇ ಬಖ್ತಿಯಾರ್ ಖಿಲ್ಜಿ. ಇವನು ಈ ಆಕ್ರಮಣದಿಂದ ಉತ್ತೇಜಿತಗೊಂಡು 1204-1205 ಬಂಗಾಳದ ರಾಜಧಾನಿಯಾಗಿರ್ತಕ್ಕಂಥ ನಾಡಿಯಾದ ಮೇಲೆ ಹಠಾತ್ ಆಕ್ರಮಣವನ್ನು ಮಾಡಿಬಿಡ್ತಾನೆ. ಇವನು ಹೇಗೆ ಹಠಾತ್ ಆಕ್ರಮಣ ಮಾಡ್ದ ಅಂತಂದ್ರೆ, ಅವನ ಸೈನ್ಯವು ಬಹಳ ಹಿಂದೆಯೇ ಉಳಿದಿರುವಂತೆಯೇ ಇವನು ಕೇವಲ 18 ಅಶ್ವಾರೋಹಿಗಳೊಂದಿಗೆ ಅರಮನೆಯ ಬಾಗಿಲಿನವರೆಗೂ ಮುನ್ನುಗ್ಗಿಬಿಡ್ತಾನೆ. ನಾಡಿಯಾದ ಸೈನಿಕರು ಮತ್ತು ಪ್ರಜೆಗಳು ಇವರನ್ನ ವರ್ತಕರಂತ ತಿಳಿದುಕೊಂಡು ಅವರನ್ನ ತಡೆಯುವ ಪ್ರಯತ್ನ ಕೂಡ ಮಾಡೋದಿಲ್ಲ. ಆದರೆ ಅವರು ಅರಮನೆಯ ರಕ್ಷಕ ಪಡೆಯ ಮೇಲೆ ದಾಳಿ ಆರಂಭಿಸಿದಾಗ ಬಂಗಾಳದ ಪಾಲರಾಜ ಲಕ್ಷ್ಮಣ ಸೇನನು ಟರ್ಕ್ ಸೈನ್ಯ ಹಠಾತ್ ದಾಳಿ ನಡೆಸಿದೆ ಅಂತ ತಿಳ್ಕೊಂಡು ಭಯಗೊಂಡು ಓಡೋಗ್ಬಿಡ್ತಾನೆ. ಅದೇ ವೇಳೆಗೆ ಉಳಿದ ಟರ್ಕ್ ಸೈನ್ಯ ಕೋಟೆಯ ಒಳಗೆ ನುಗ್ಗಿ ನಾಡಿಯಾವನ್ನ ಲೂಟಿ ಮಾಡುತ್ತೆ. ಹೀಗೆ ಬಂಗಾಳದ ಒಂದು ಭಾಗದ ಮೇಲೆ ಹತೋಟಿ ಪಡೆದ ಬಖ್ತಿಯಾರ್ ಖಿಲ್ಜಿಯು ಟಿಬೆಟ್ ಅನ್ನ ವಶಪಡಿಸಿಕೊಳ್ಳಿಕ್ಕೆ ದಾಳಿಯೊಂದನ್ನ ಕೈಗೊಂಡು ಪೂರ್ಣವಾಗಿ ವಿಫಲನಾಗ್ತಾನೆ. ಟಿಬೆಟಿನ ಭೌಗೋಳಿಕ ಅಡೆತಡೆಗಳು ಅವನನ್ನ ಟಿಬೆಟಿನಿಂದ ಹೊರಬರುವಂತೆ ಮಾಡುತ್ತೆ. ವಾಪಸ್ ಬರುವಾಗ ಬುಡಕಟ್ಟಿನ ಜನರು ಮತ್ತು ಕಾಮರೂಪದ ಸೈನಿಕರ ಉಪಟಳದಿಂದಾಗಿ ಇವನು ದೇವ್ಕೋಟ್ ತಲುಪಿದಾಗ ಅವನ 10,000 ಸೈನ್ಯದಲ್ಲಿ ಕೇವಲ 100 ಸೈನಿಕರು ಮಾತ್ರ ಬದುಕಿರ್ತಾರೆ. ಅಲ್ಲಿ ಖಾಯಿಲೆಗೆ ಬಿದ್ದ ಬಖ್ತಿಯಾರ್ ಖಿಲ್ಜಿಯನ್ನು ಅವನ ಸೈನ್ಯದ ಅಧಿಕಾರಿಯಾದ ಅಲಿಮರ್ದನ್ ಎಂಬುವವನು 1206 ಕೊಲೆ ಮಾಡ್ತಾನೆ. ಹೀಗೆ ಮಹಮ್ಮದ್ ಘೋರಿಯ ಹೆಸರಲ್ಲಿ ಸ್ವತಃ ಘೋರಿ ಮತ್ತು ಐಬಕ್ ನಿರೀಕ್ಷಿಸದೇ ಇದ್ದ ಬಂಗಾಳ ಮತ್ತು ಬಿಹಾರಗಳ ಬಹುತೇಕ ಪ್ರಾಂತ್ಯಗಳನ್ನು ಟರ್ಕ್ ಸಾಮ್ರಾಜ್ಯಕ್ಕೆ ಬಖ್ತಿಯಾರ್ ಖಿಲ್ಜಿ ಸೇರಿಸಿಕೊಳ್ತಾನೆ. ಇನ್ನು ಈ ಆಕ್ರಮಣಗಳೆಲ್ಲ ಮುಗಿದಾಗ ಮೊಹಮ್ಮದ್ ಘೋರಿಯ ಕೊನೆಯ ದಿನಗಳು ಹೇಗೆ ಕಳೆದ ಅಥವಾ ಕೊನೆಯ ದಿನಗಳು ಹೇಗಿತ್ತು ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಮಹಮ್ಮದ್ ಘೋರಿಯ ನೋಬಲ್ಲರು ಭಾರತದಲ್ಲಿ ಟರ್ಕ್ ಸಾಮ್ರಾಜ್ಯ ವಿಸ್ತರಣೆ ಮತ್ತು ಕ್ರೋಢೀಕರಣದಲ್ಲಿ ತೊಡಗಿದ್ದಾಗ ಸ್ವತಃ ಘೋರಿಯು ಪರ್ಷಿಯಾದ ಖ್ವಾರಿಜಮ್ ಶಾನೊಂದಿಗೆ ಹೋರಾಟ ನಡೆಸ್ತಾರೆ. ಕ್ರಿಸ್ತಶಕ 1203 ಫೆಬ್ರವರಿಯಲ್ಲಿ ಘೋರಿಯ ಹಿರಿಯ ಸಹೋದರ ಫಿಯಾಜ್ ಉದ್ದೀನನು ಮೃತನಾಗಲು ಮಹಮ್ಮದ್ ಘೋರಿಯೇ ಘಜ್ನಿ ಮತ್ತು ಘೋರ್ ರಾಜ್ಯಗಳೆರಡರ ವಾಸ್ತವಿಕ ಅರಸನಾಗ್ತಾನೆ. ಆದರೆ ಕೆಲವು ವಿಪತ್ತುಗಳಿಂದ ಅವನ ಸ್ಥಾನಕ್ಕೆ ಕುತ್ತು ಬರುತ್ತೆ. 1205 ಮಹಮ್ಮದ್ನಿಂದ ಖ್ವಾರಜಂ ಶಾನಾದ ಅಲಾವುದ್ದೀನ್ ಮೊಹಮ್ಮದ್ ಘೋರಿಯು ಮಧ್ಯ ಏಷ್ಯಾದ ಅಂದ್ಕುಡ್ನಲ್ಲಿ ತೀವ್ರ ಸೋಲನ್ನು ಅನುಭವಿಸ್ತಾನೆ. ಈ ಸೋಲು ಮೊಹಮ್ಮದ್ ಘೋರಿಯ ಭಾರತದಲ್ಲಿನ ಸೇನಾ ಗೌರವಕ್ಕೆ ಕುಂದುಂಟು ಮಾಡುತ್ತೆ. ಅಲ್ಲದೆ ಆ ಯುದ್ಧದಲ್ಲಿ ಮೊಹಮ್ಮದ್ನ್ನು ಕೊಲ್ಲಲ್ಪಟ್ಟ ಅಂತ ಗಾಳಿ ಸುದ್ದಿ ಹಬ್ಬುತ್ತೆ. ಇದರಿಂದಾಗಿ ಘೋರಿಯ ರಾಜ್ಯದ ವಿವಿಧ ಭಾಗಗಳಲ್ಲಿ ದಂಗೆಗಳು ಮತ್ತು ಪಿತೂರಿಗಳು ಕಾಣಿಸ್ಕೊಳ್ಳುತ್ತೆ. ಘಜ್ನಿಯನ್ನ ಪ್ರವೇಶಿಸಲಿಕ್ಕೆ ಅವನಿಗೆ ಅವಕಾಶ ಕೊಡೋದೇ ಇಲ್ಲ. ಘಜ್ನಿಯ ಅಧಿಕಾರಿಯೊಬ್ಬನು ಮುಲ್ತಾನನನ್ನು ವಶಪಡಿಸಿಕೊಂಡು ಬಿಡ್ತಾನೆ. ಘೋರಿಯ ಹಳೆಯ ವೈರಿಗಳಾಗಿರ್ತಕ್ಕಂಥ ಖೋಕಾರರು ವಾಯುವ್ಯದಲ್ಲಿ ತೊಂದರೆಯನ್ನುಂಟು ಮಾಡಿ ಲಾಹೋರನ್ನ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಛಲದಿಂದ ಮತ್ತು ಸಕಾಲಿಕ ಸಿದ್ಧತೆಗಳನ್ನು ಮಾಡಿಕೊಂಡು ಮೊಹಮ್ಮದ್ ಘೋರಿಯು 1205 ಭಾರತಕ್ಕೆ ಮತ್ತೆ ಬಂದು ಎಲ್ಲಾ ಕಡೆಗಳಲ್ಲೂ ಎದ್ದಿದ್ದ ದಂಗೆಗಳನ್ನು ಅಡಗಿಸ್ತಾನೆ. 1205 ನವೆಂಬರ್ನಲ್ಲಿ ಖೋಕಾರರಿಗೆ ಚೇತರಿಸಿಕೊಳ್ಳಲಾಗದಂತಹ ಸೋಲನ್ನ ಉಂಟು ಮಾಡ್ತಾನೆ. ಚೇನಾಬ್ ಮತ್ತು ಝೀಲಂ ನದಿಗಳ ನಡುವಣ ನಡೆದ ಈ ಯುದ್ಧದಲ್ಲಿ ಖೋಕಾರರು ಉಗ್ರವಾಗಿ ಹೋರಾಡಿದ್ರು ಸೋಲಲ್ಪಟ್ಟು ತೀವ್ರ ಶಿಕ್ಷೆಗೊಳಗಾಗ್ತಾರೆ. ಬಹುಸಂಖ್ಯಾತ ಖೋಕಾರರನ್ನ ಕೊಲೆಗೈದು ಅಸಂಖ್ಯ ಖೋಕಾರರನ್ನ ಬಂಧಿಸಿ ಗುಲಾಮರನ್ನಾಗಿಸಿ 5 ಖೋಕಾರರ ಗುಲಾಮರಿಗೆ 1 ದಿನಾರ್ನಂತೆ ಮಾರಲಾಗುತ್ತೆ. ಇದನ್ನ ಇತಿಹಾಸ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಈಶ್ವರಿ ಪ್ರಸಾದ್ ರವರು ಹೀಗೆ ಹೇಳ್ತಾರೆ, ಖೋಕಾರರ ಹಾವನ್ನು ಕೆಣಕಲಾಯಿತೆ ಹೊರತು ಅದನ್ನು ಕೊಲ್ಲಲಿಲ್ಲ. ನೇರ ಸಮರದಲ್ಲಿ ಸೋತ ಖೋಕಾರರು ಮೋಸದಿಂದ ಮೊಹಮ್ಮದ್ ಪ್ರಾಣವನ್ನು ತೆಗೆಯುವ ಸಂಚನ್ನ ಹೂಡಿದ್ರು. ಮೊಹಮ್ಮದ್ ಘೋರಿಯು ಲಾಹೋರ್ನಿಂದ ಘಜ್ನಿಗೆ ಹಿಂತಿರುಗ್ತಾ ಇದ್ದಾಗ ದಮಯಕ್ ಎಂಬಲ್ಲಿ ಅವನು ತನ್ನ ಸಾಯಂಕಾಲದ ಪ್ರಾರ್ಥನೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಕ್ರಿಸ್ತಶಕ 1206 ಮಾರ್ಚ್ 15 ಕೊಲೆಪಾತಕರ ತಂಡವೊಂದರಿಂದ ಈತ ಕೊಲ್ಲಲ್ಪಟ್ಟ. ಆದರೆ ಕೊಲೆಪಾತಕರು ಯಾರು ಎಂಬುದು ನಿರ್ದಿಷ್ಟವಾಗಿ ತಿಳಿದಿಲ್ಲ. ಆಗ ತಾನೇ ಸೋತು ತಮ್ಮ ನೆಲೆ ಕಳೆದುಕೊಂಡಿದ್ದ ಖೋಕಾರರು ಈ ದುಷ್ಕೃತ್ಯವನ್ನು ಮಾಡಿರಬಹುದು ಅಂತ ಕೆಲವು ಲೇಖಕರು ಅಭಿಪ್ರಾಯ ಕೂಡ ಪಟ್ಟಿದ್ದಾರೆ. ಮತ್ತೆ ಕೆಲವರು ಇಸ್ಮಾಯಿಲ್ ಪಂಥದ ಮುಸ್ಲಿಂ ಶಿಯಾಗಳು ಅವನನ್ನ ಕೊಂದ್ರು ಅಂತ ಕೂಡ ಹೇಳ್ತಾರೆ. ಒಬ್ಬ ಮುಸ್ಲಿಂ ಚರಿತ್ರಕಾರನು ಉಲ್ಲೇಖಿಸಿರುವ ರಜಪೂತರ ಒಂದು ಆಖ್ಯಾಯಕ್ಕೆ ಅವನ ಸಾವಿಗೆ ರಜಪೂತ ಸಾಮ್ರಾಟ ಪೃಥ್ವಿರಾಜನೇ ಕಾರಣ ಅಂತ ಕೂಡ ಹೇಳ್ತಾರೆ. ಪೃಥ್ವಿರಾಜನು 2ನೇ ತರೈನ್ ಯುದ್ಧದಲ್ಲಿ ಸಾವಿಗೀಡಾಗದೆ ಶತ್ರುಗಳು ಅವನ ಕಣ್ಣುಗಳನ್ನು ಕೀಳಿಸಿ ಅವನನ್ನ ಸೆರೆಯಲ್ಲಿಟ್ರು ಅಂತ ಆಖ್ಯಾಯಿಕೆ ತಿಳಿಸುತ್ತೆ. ಕೊಲೆಯಾದ ಮೊಹಮ್ಮದ್ನ ದೇಹವನ್ನ ಘಜ್ನಿಗೆ ಕೊಂಡೊಯ್ದು ಅಲ್ಲಿ ಸಮಾಧಿ ಕೂಡ ಮಾಡಲಾಯಿತಂತೆ. ಇದಿಷ್ಟು ಇಂದಿನ ಗತವೈಭವ ಸಂಚಿಕೆ. ಕೇಳುಗರೆ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಮೊಹಮ್ಮದ್ ಘೋರಿಯ ವ್ಯಕ್ತಿತ್ವ ಮತ್ತು ಸಾಧನೆಗಳ ವಿಶ್ಲೇಷಣೆಗಳನ್ನು ಕುರಿತು ಒಂದಿಷ್ಟು ವಿಷಯಗಳನ್ನು ನಾವೆಲ್ಲ ಆಲಿಸೋಣ. ಇಲ್ಲಿಗೆ ಇಂದಿನ ಗತವೈಭವ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು. ಆತ್ಮೀಯ ರೇಡಿಯೋ ಗಿರ್ಮಿಟ್ ಕೇಳುಗರೆ, ನಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ ಈಗಾಗಲೇ ಪ್ರಸಾರಗೊಂಡ ಎಲ್ಲಾ ಸಂಚಿಕೆಗಳನ್ನು ರೇಡಿಯೋ ಗಿರ್ಮಿಟ್ನ ಅಂತರ್ಜಾಲ ಪುಟದಲ್ಲಿ ಅಥವಾ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವುದರ ಮುಖಾಂತರ ಕೇಳಿ ಆನಂದಿಸಬಹುದು.